ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಹೇಳೋಣ.
ಆನಂದವೇ ಆನಂದ, ಕ್ರಿಸ್ತನ ಜೀವ ಆನಂದ, ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಆನಂದವೇ ಆನಂದ, ಕ್ರಿಸ್ತನ ಜೀವ ಆನಂದ, ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಹಲ್ಲೆಲುಯಾ 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 ಆತನ ನಾಮ ಶ್ರೇಷ್ಠ ಹಲ್ಲೆ.
ಶ್ರೇಷ್ಠವು, ಆತನ ತ್ಯಾಗ ಶ್ರೇಷ್ಠ. ಹಲ್ಲೆಲುಯಾ, 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 ಆತನ ನಾಮ ಶ್ರೇಷ್ಠ, ಹಲ್ಲೆಲುಯಾ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಗಗನವು ಆತನ ಕೈಕೆಲಸವನ್ನ ತಿಳಿಸುತ್ತದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿನದಲ್ಲಿ ನಾವು ಗಗನವು ಆತನ ಕೈಕೆಲಸವನ್ನ ತಿಳಿಸುತ್ತದೆ ಅಂದರೆ ಕ್ರಿಸ್ತನ ಸೃಷ್ಟಿಯಲ್ಲಿ ಆಕಾಶದ ಕಡೆಗೆ ನಾವು ತಲೆ ಎತ್ತಿ ನೋಡಿದಾಗ ದೇವರ ಸೃಷ್ಟಿ ಎಂಥದ್ದು ಎಂಬುದನ್ನು ಅದು ನಮಗೆ ಸಾರಿ ಹೇಳುವಂತಾಗಿದೆ. ಹಾಗಾದರೆ ಆಕಾಶದಲ್ಲಿ ಗಗನದಲ್ಲಿ ಇರತಕ್ಕಂತಹ ವಿಚಾರಗಳು ಏನು ಅನ್ನುವಂತಹ ಒಂದು ಸತ್ಯವನ್ನು ಇವತ್ತಿನ ದಿನದಲ್ಲಿ ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಇರುವಂತಹ ಸ್ಥಳದಲ್ಲಿಯೇ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರತಕ್ಕಂಥ ದೇವರೇ ಸ್ವಾಮಿ, ಅಂದು ಅಬ್ರಹಾಮನನ್ನು ನೀನು ಕರೆದಂಥ ದೇವರು ಸ್ವಾಮಿ, ಕರೆದು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡು, ನಕ್ಷತ್ರಗಳನ್ನು ಎನಿಸುವುದಾದರೆ ನೀನು ಎನಿಸು ಎಂಬುದಾಗಿ ಹೇಳಿದಂಥ ದೇವರು ಸ್ವಾಮಿ. ಅಪ್ಪ, ಆಕಾಶ ನಿನ್ನ ಕೈ ಕೆಲಸವನ್ನು ತಿಳಿಸತಕ್ಕಂಥದ್ದಾಗಿದೆ ಅನ್ನುವಂಥ ಸತ್ಯವನ್ನು ಇವತ್ತಿನ ದಿನದಲ್ಲಿ ಈ ಒಂದು ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಅರಿತುಕೊಳ್ಳಲು ಸಹಾಯ ಮಾಡು ಸ್ವಾಮಿ. ಆ ನಿಮಿತ್ತವಾಗಿ ನೀನೇ ಸೃಷ್ಟಿಕರ್ತನು ಎಂಬುದನ್ನು ಅರಿತುಕೊಂಡು ನಿನ್ನ ರಾಜ್ಯಕ್ಕೆ ಅವರು ಸಿದ್ಧರಾಗಲು ಸಹಾಯ ಮಾಡು ಸ್ವಾಮಿ. ನನ್ನನ್ನು ಮರೆಮಾಚಿ ನೀನು ಮಾತನಾಡು, ಯಾವುದೇ ಸಮಸ್ಯೆಗಳಿಲ್ಲದಂತೆ ನಿನ್ನ ಮಕ್ಕಳು ಈ ಸತ್ಯವನ್ನು ಅರಿತುಕೊಳ್ಳಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಫ್ರಾಂಕ್ಲಿನ್ ರೋಸ್ವೆಲ್ಟ್ ಅಂತಕ್ಕಂತಹ ಅಮೆರಿಕದ ಅಧ್ಯಕ್ಷರು, ಈ ಅಮೆರಿಕದ ಅಧ್ಯಕ್ಷರು ಅಮೆರಿಕ ದೇಶದ ಉನ್ನತಿಗಾಗಿ, ಅಮೆರಿಕ ದೇಶದ ಏಳಿಗೆಗಾಗಿ ಅನೇಕ ಪ್ರಯಾಸವನ್ನು ಪಟ್ಟಂತಹ ಒಬ್ಬ ಅಧ್ಯಕ್ಷ. ಇವರು ಅಮೆರಿಕ ದೇಶದ ಅನೇಕ ಸವಾಲುಗಳನ್ನು ಎದುರಿಸಲು, ಅವರಿಗೆ ಅನೇಕ ಸಮಸ್ಯೆಗಳು ಬಂದಾಗ ಅವರು ಏನನ್ನ ಮಾತನಾಡದೆ ಆ ದಿನದಲ್ಲಿ ರಾತ್ರಿಯ ಸಮಯದಲ್ಲಿ ಸಮುದ್ರದ ಆ ಒಂದು ಬದಿಯಲ್ಲಿ ನಡೆದಾಡುತ್ತಾ, ಸಮುದ್ರದ ಆ ಒಂದು ದಡದಲ್ಲಿ ಕುಳಿತುಕೊಂಡು ಯಾವಾಗಲೂ ಸಹ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಿ ಅವರು ಈ ರೀತಿಯಾಗಿ ಹೇಳುವಂಥವರಾಗಿದ್ದರಂತೆ. ಓ ಮಹಾ ಉನ್ನತವಾದಂತಹ ದೇವರೇ, ನನಗೆ ಸಹಾಯ ಮಾಡು ಎಂಬುದಾಗಿ ಆಕಾಶವನ್ನು ನೋಡಿ ಹೇಳುವಂಥವರಾಗಿದ್ದರಂತೆ. ಇದರಿಂದ ನಮಗೆ ಏನನ್ನ ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಪ್ರಿಯ ಕೇಳುಗರೆ, ನಮ್ಮ ದೇವರು ಆಕಾಶದಲ್ಲಿ ಇರ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಅಧ್ಯಕ್ಷರು ಆಕಾಶವನ್ನು ನೋಡಿ ದೇವರನ್ನು ಕರೆಯುವಂಥವರಾಗಿದ್ದಾರೆ, ಆಕಾಶವನ್ನು ನೋಡಿ ತನ್ನ ಸಮಸ್ಯೆಗಳನ್ನು ದೇವರಿಗೆ ಹೇಳುವಂಥವರಾಗಿದ್ದಾರೆ, ಆಕಾಶವನ್ನು ನೋಡಿ ದೇವರಿಂದ ನನಗೆ ಉತ್ತರವನ್ನು ಬರ್ತಕ್ಕಂಥದ್ದಾಗಿದೆ ಅನ್ನುವಂತಹ ಹಂಬಲದಿಂದ ಕಾದುಕೊಳ್ತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಲ್ಲಿ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಸಹ ನಮ್ಮ ಕಣ್ಣುಗಳನ್ನು ಆಕಾಶದ ಕಡೆಗೆ ನೋಡುವಾಗ ಪರಲೋಕದಲ್ಲಿರ್ತಕ್ಕಂತಹ ದೇವರು ನಮಗೆ ಸದುತ್ತರವನ್ನು ದಯಪಾಲಿಸ್ತಕ್ಕಂಥವನಾಗಿದ್ದಾನೆ. ಮಾತ್ರವಲ್ಲದೆ ಯಾಕೆ ನಾವು ಆಕಾಶದ ಕಡೆಗೆ ನೋಡಬೇಕು ಅಂದರೆ, ದೇವರ ವಾಕ್ಯದಲ್ಲಿ ಕೀರ್ತನೆ 19:1 ತಿಳಿಸ್ತಕ್ಕಂಥದ್ದಾಗಿದೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸ್ತಕ್ಕಂಥದ್ದಾಗಿದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಆಕಾಶವನ್ನು ನೋಡಿದರೆ ಅದು ದೇವರ ಪ್ರಭಾವವನ್ನು ಪ್ರಚುರಪಡಿಸ್ತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ, ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಅಂದರೆ, ಯೆಶಾಯನ ಪ್ರವಾದನ ಗ್ರಂಥ 40:26 ಓದುವುದಾದರೆ, ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡಿರಿ, ಈ ನಕ್ಷತ್ರಗಳನ್ನು ಸೃಷ್ಟಿಸಿದಾತನು ಯಾರು, ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸುತ್ತಾನೆ, ಎಲ್ಲವನ್ನ ಹೆಸರೆತ್ತಿ ಕರೆಯುತ್ತಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಮ್ಮ ಕಣ್ಣುಗಳನ್ನು ಆಕಾಶದ ಕಡೆಗೆ ಎತ್ತಿ ನೋಡಿದಾಗ ನಕ್ಷತ್ರಗಳನ್ನ ಸೃಷ್ಟಿಸಿದಾತನು ಯಾರು ಅನ್ನುವಂತಹ ಒಂದು ವಿಚಾರ ನಮ್ಮ ಮುಂದೆ ಬರ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಇವತ್ತು ಅನೇಕ ವಿಜ್ಞಾನಿಗಳು ಸಹ ಹೇಳಲಾರದಂತಹ ಒಂದು ಅದ್ಭುತವಾದಂತಹ ಸತ್ಯ ನಕ್ಷತ್ರಗಳನ್ನ ನೋಡುವಾಗ ನಾವು ಅರಿತುಕೊಳ್ಳಬಹುದಾಗಿದೆ. ಇವತ್ತಿನ ಜೀವಿತದಲ್ಲಿ ನಕ್ಷತ್ರಗಳು ಗುಂಪು ಗುಂಪಾಗಿ ಅದು ತನ್ನ ಕುಟುಂಬವಾಗಿ ಸಾಗುತ್ತಿರುವುದನ್ನ ನಾವು ನೋಡುವಾಗ ನಿಜವಾಗಲೂ ಸಹ ನಮ್ಮಿಂದ ಉತ್ತರವನ್ನ ಕಂಡುಕೊಳ್ಳಲು ಸಾಧ್ಯವಿಲ್ಲ. ನಮ್ಮನ್ನ ಅದು ಆಶ್ಚರ್ಯಕ್ಕೆ ವಿಸ್ಮಯಗೊಳಿಸತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. 5ನೇ ಶತಮಾನದಲ್ಲಿ ಗ್ರೀಕ್ ಖಗೋಳ ಶಾಸ್ತ್ರಜ್ಞ ಆಕಾಶದ ಕಡೆಗೆ ನೋಡಿ ಪ್ರತಿಯೊಬ್ಬ ಮನುಷ್ಯನು ಸಹ ಸೂರ್ಯ ಚಂದ್ರ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂಬುದಾಗಿ ಆತನು ಬರೆಯುವಂತೆವನಾಗಿದ್ದಾನೆ. ಯಾಕೆ ಆತನು ಸೂರ್ಯ ಚಂದ್ರ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂಬುದಾಗಿ ಬರೀತಕ್ಕಂಥವನಾಗಿದ್ದಾನೆ ಅಂದರೆ ಅವುಗಳನ್ನ ಸೃಷ್ಟಿ ಮಾಡಿರತಕ್ಕಂತಹ ವ್ಯಕ್ತಿ ಒಬ್ಬನಿದ್ದಾನೆ. ಆತನು ದೇವರಾಗಿದ್ದಾನೆ. ಅವು ತನ್ನದೇ ಆದಂತಹ ಬೆಳಕನ್ನ ಈ ಲೋಕಕ್ಕೆ ಬಿಂಬಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ಅನೇಕ ಖಗೋಳ ಶಾಸ್ತ್ರಜ್ಞರು ಈ ಒಂದು ನಕ್ಷತ್ರ ಗಣಗಳನ್ನ ಎನ್ನಿಸಲು ಪ್ರಯತ್ನಿಸ್ತಕ್ಕಂಥವರಾಗಿದ್ದಾರೆ. ಗೆಲಿಲಿಯೋ ಅನ್ನುವಂತಹ ಒಬ್ಬ ವಿಜ್ಞಾನಿ, ಇಟಲಿ ದೇಶದ ವಿಜ್ಞಾನಿ, ಈತನು ಮೊಟ್ಟ ಮೊದಲನೇ ಬಾರಿಗೆ ಒಂದು ದೂರದರ್ಶಕ ಯಂತ್ರವನ್ನ ಕಂಡುಹಿಡಿತಕ್ಕಂಥನಾಗಿದ್ದಾನೆ. ಈ ದೂರದರ್ಶಕ ಯಂತ್ರವನ್ನ ಕಂಡುಹಿಡಿಯುವಂತಹ ಸಂದರ್ಭದಲ್ಲಿ ಅದರ ಮೂಲಕವಾಗಿ ಆತನು ಸಾವಿರಾರು ನಕ್ಷತ್ರಗಳು ಇರುವುದನ್ನ ಹೇಳುವಂತೆವನಾಗಿದ್ದಾನೆ. ಇನ್ನು 1668ರಲ್ಲಿ ನ್ಯೂಟನ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ, ಆತನು ದೂರದರ್ಶಕವನ್ನ ಕಂಡುಹಿಡಿತಕ್ಕಂಥನಾಗಿದ್ದಾನೆ. ಈ ದೂರದರ್ಶಕ ಯಂತ್ರ ಯಾವ ರೀತಿ ಇದು ಅಂತಂದ್ರೆ ರಿಫ್ಲೆಕ್ಟ್ ಲೆನ್ಸ್ ಇರ್ತಕ್ಕಂತಹ, ಅದು ಪ್ರತಿಬಿಂಬಿಸ್ತಕ್ಕಂತಹ ಒಂದು ದೂರದರ್ಶಕ ಯಂತ್ರ. ಈ ದೂರದರ್ಶಕ ಯಂತ್ರದ ಮೂಲಕವಾಗಿ ಇನ್ನಷ್ಟು ನಕ್ಷತ್ರಗಳು ಇದೆ ಎಂಬುದನ್ನ ಆತನು ಕಂಡುಹಿಡಿತಕ್ಕಂಥವನಾಗಿದ್ದಾನೆ. ಇನ್ನು 1937ರಲ್ಲಿ ರಾಬರ್ಟ್ ಅನ್ನುವಂತಹವರು ಒಂದು ಟೆಲಿಸ್ಕೋಪ್ ಅಂದ್ರೆ ದೂರದರ್ಶಕ ಯಂತ್ರವನ್ನ ಕಂಡುಹಿಡಿತಕ್ಕಂಥವರಾಗಿದ್ದಾರೆ. ಅಂದ್ರೆ ಅದು ರೇಡಿಯೋ ಟೆಲಿಸ್ಕೋಪ್ ಅಂದ್ರೆ ರೇಡಿಯೋ ತರಂಗಗಳ ಮೂಲಕವಾಗಿ ನಕ್ಷತ್ರಗಳನ್ನ ನೋಡ್ತಕ್ಕಂಥದ್ದು, ನಕ್ಷತ್ರಗಳನ್ನ ಕಂಡುಹಿಡಿತಕ್ಕಂಥದ್ದು. ನಂತರ ವಿಜ್ಞಾನ ಮುಂದುವರಿದಂತೆ ಸ್ಯಾಟಲೈಟ್ ಉಪಗ್ರಹಗಳ ಮೂಲಕವಾಗಿ ಅನೇಕ ನಕ್ಷತ್ರಗಳಿದೆ ಎನ್ನುವಂತಹ ಒಂದು ಛಾಯಾಚಿತ್ರವನ್ನ ಅದರ ಮೂಲಕವಾಗಿ ಗ್ರಹಿಸಿಕೊಳ್ತಕ್ಕಂಥವರಾಗಿದ್ದಾರೆ. ಹೀಗೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಕ್ಷತ್ರ ಬ್ರಹ್ಮಾಂಡವಾದಂತಹ ವಿಸ್ಮಯವನ್ನ ಉಂಟು ಮಾಡುವಂತಹ ಒಂದು ಕುಟುಂಬವನ್ನ ಹೊಂದಿದೆ ಎಂಬುದಾಗಿ ಖಗೋಳ ಶಾಸ್ತ್ರಜ್ಞರಿಗೆ ಆಶ್ಚರ್ಯವನ್ನ ಉಂಟು ಮಾಡುವಂತಹ, ಅವರ ಊಹೆಗೂ ಮಿಲುಕದಂತಹ ಒಂದು ನಕ್ಷತ್ರ ಕುಟುಂಬಗಳನ್ನ ಅವರು ಕಂಡುಹಿಡಿಯತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಅದಕ್ಕೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸ್ತಕ್ಕಂಥದ್ದಾಗಿದೆ. ಗಗನವು ಆತನ ಕೈ ಕೆಲಸವನ್ನ ತಿಳಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ಈ ರೀತಿಯಾಗಿ ಖಗೋಳ ಶಾಸ್ತ್ರಜ್ಞರು ಆಕಾಶವನ್ನು ನೋಡಿ, ನಕ್ಷತ್ರಗಳನ್ನು ನೋಡಿ, ಈ ನಕ್ಷತ್ರಗಳು ತನ್ನದೇ ಪಥದಲ್ಲಿ ಯಾವುದೇ ರೀತಿಯಲ್ಲಿ ಒಂದಕ್ಕೊಂದು ಘರ್ಷಣೆ ಇಲ್ಲದೆ ಸುತ್ತುತ್ತಾ ಇದೆಯಲ್ಲ, ಜೀವಿಸ್ತಾ ಇದೆಯಲ್ಲ, ಇದು ಹೇಗೆ ಸಾಧ್ಯ? ಇಷ್ಟೊಂದು ಭಯಂಕರವಾದಂತಹ ಅಸಂಖ್ಯಾತವಾದಂತಹ ನಕ್ಷತ್ರಗಳು ತನ್ನದೇ ಪಥದಲ್ಲಿ ಕೂಡಿ ಚಲಿಸ್ತಕ್ಕಂಥದ್ದಾಗಿದೆಯಲ್ಲ, ಇದು ಹೇಗೆ ಸಾಧ್ಯ ಎಂಬುದಾಗಿ ಅನೇಕ ವಿಜ್ಞಾನಿಗಳು ಸಹ ಅದನ್ನು ನೋಡಿ ವಿಸ್ಮಯಗೊಳ್ತಕ್ಕಂಥವರಾಗಿದ್ದಾರೆ, ಮೂಕ ವಿಸ್ಮಯರಾಗ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಈಗಾಗಲೇ ನೋಡಿದ ಹಾಗೆ ನಿಮ್ಮ ಕಣ್ಣುಗಳನ್ನ ಮೇಲಕ್ಕೆತ್ತಿ ನೋಡಿರಿ, ಈ ನಕ್ಷತ್ರಗಳನ್ನ ಸೃಷ್ಟಿಸಿದ ಆತನು ಯಾರು? ಹಾಗಾದ್ರೆ ದೇವರು. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ 1978ರ ಈ ಒಂದು ಆಸುಪಾಸಿನಲ್ಲಿ ಫ್ರೆಂಚ್ ದೇಶದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಒಂದು ನಾಸ್ತಿಕತ್ವ ಬರ್ತಕ್ಕಂಥದ್ದಾಗಿದೆ. ಆ ನಾಸ್ತಿಕತ್ವದ ನಿಮಿತ್ತವಾಗಿ ದೇವರೇ ಇಲ್ಲ ಎಂಬುದಾಗಿ ಎಲ್ಲಾ ದೇವಾಲಯಗಳನ್ನ ನಾಶ ಮಾಡ್ತಕ್ಕಂಥವರಾಗಿದ್ದಾರೆ. ಈ ಒಂದು ಕಾಲಘಟ್ಟದಲ್ಲಿಯೇ ಫ್ರೆಂಚ್ ಕ್ರಾಂತಿಯ ಒಂದು ಕಾಲಘಟ್ಟ. ಈ ಒಂದು ಕಾಲಘಟ್ಟದಲ್ಲಿ ದೇವಾಲಯಗಳನ್ನ ಕ್ಲಬ್ಗಳಾಗಿಯೂ, ದೇವಾಲಯಗಳನ್ನ ಮದ್ಯಪಾನದ ಅಂಗಡಿಗಳಾಗಿ ಮಾರ್ಪಡಿಸಲಾಯಿತು. ಇಂತಹ ಸಂದರ್ಭದಲ್ಲಿ ಒಬ್ಬ ಪಾದ್ರಿ ವ್ಯಕ್ತಿಗಳ ಮುಂದಕ್ಕೆ ಬಂದು ಕೇಳ್ತಕ್ಕಂಥನಾಗಿದ್ದಾನೆ, ನನ್ನ ಮಕ್ಕಳೇ, ಯಾಕೆ ದೇವಾಲಯಗಳನ್ನ ನಾಶ ಮಾಡ್ತಕ್ಕಂಥರಾಗಿದ್ದೀರಾ? ಈ ದೇವಾಲಯದಲ್ಲಿ ದೇವರಿದ್ದಾನೆ ಎಂಬುದನ್ನ ನೀವು ಅರಿತುಕೊಂಡಿಲ್ಲವೇ ಎಂಬುದಾಗಿ ಅವರನ್ನ ಕೇಳುವಂತೆವನಾಗಿದ್ದಾನೆ. ಅದಕ್ಕೆ ಈ ಜನಗಳು ಆ ಒಂದು ಪಾದ್ರಿಯನ್ನು ನೋಡಿ ಹೇಳ್ತಕ್ಕಂಥವರಾಗಿದ್ದಾರೆ, ನಕುಮುಖದಿಂದ, ನಾವು ಈ ದೇಶದಲ್ಲಿ ದೇವರೇ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದೇವೆ, ಹಾಗಾಗಿ ನಾವು ಎಲ್ಲಾ ದೇವಾಲಯಗಳನ್ನ ನಾಶ ಮಾಡ್ತಕ್ಕಂಥವರಾಗಿದ್ದೇವೆ. ನೀನು ನಮ್ಮ ಮುಂದೆ ಬಂದು ದೇವರಿದ್ದಾನೆ ಎಂಬುವಂತಹ ವಿಚಾರವನ್ನ ಯಾಕೆ ಹೇಳ್ತಕ್ಕಂತೆ ಆಗಿದೆಯಾ ಎಂಬುದಾಗಿ ಆ ಪಾದ್ರಿಯನ್ನ ಹೀಯಾಳಿಸ್ತಕ್ಕಂಥವರಾಗಿದ್ದಾರೆ, ಆ ಪಾದ್ರಿಯನ್ನ ಹೊಡಿತಕ್ಕಂಥವರಾಗಿದ್ದಾರೆ. ಆವಾಗ ಆತನು ಹೇಳ್ತಕ್ಕಂಥವನಾಗಿದ್ದಾನೆ, ನೀವು ಈ ಲೋಕದಲ್ಲಿರ್ತಕ್ಕಂತಹ ನಿಮ್ಮ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ದೇವಾಲಯಗಳನ್ನೆಲ್ಲ ನಾಶ ಮಾಡಿಬಿಟ್ರೆ ದೇವರಿಲ್ಲ ಎಂಬುದಾಗಿ ಅದಕ್ಕೆ ಅರ್ಥವಲ್ಲ, ಬಾ ಎಂಬುದಾಗಿ ಆ ಜನಗಳನ್ನ ಆ ಒಂದು ದೇವಾಲಯದಿಂದ ಹೊರಗಡೆ ಕರೆದುಕೊಂಡು ಬಂದು ಆಕಾಶದ ನಕ್ಷತ್ರಗಳನ್ನ ನೋಡು, ಆ ನಕ್ಷತ್ರವನ್ನ ನೀನು ನಾಶ ಮಾಡಲು ಸಾಧ್ಯವೇ? ಆ ನಕ್ಷತ್ರ ಗಗನವು ಆತನ ಕೈ ಕೆಲಸವನ್ನ ತಿಳಿಸ್ತಕ್ಕಂಥದ್ದಾಗಿದೆ, ಆಕಾಶವು ದೇವರ ಪ್ರಭಾವವನ್ನ ಪ್ರಚುರ ಪಡಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ಆತನು ಹೇಳ್ತಕ್ಕಂಥನಾಗಿದ್ದಾನೆ. ಆಕಾಶದ ಕಡೆಗೆ ನೋಡು, ಆ ನಕ್ಷತ್ರಗಳನ್ನ ಅಲ್ಲಿರ್ತಕ್ಕಂತಹ ನೀಲಿ ಆಕಾಶವನ್ನ ನೋಡು, ಅದು ದೇವರಿದ್ದಾನೆ ಎನ್ನುವುದಂತನ್ನ ಸಾರಿ ಸಾರಿ ಹೇಳ್ತಕ್ಕಂಥದ್ದಾಗಿದೆ ಎಂಬುದಾಗಿ ಅವರಿಗೆ ಹೇಳ್ತಕ್ಕಂಥನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಸೂರ್ಯ ಚಂದ್ರ ನಕ್ಷತ್ರಗಳನ್ನ ನೋಡುವಾಗ ನಮಗೆ ನಿಜವಾಗಲೂ ಸಹ ಅವುಗಳನ್ನ ಸೃಷ್ಟಿಸಿದ ಆತನು ದೇವರೇ. ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡು, ಆ ನಕ್ಷತ್ರಗಳನ್ನ ಸೃಷ್ಟಿಸಿದವನು ಯಾರು, ಅದರ ಮೇಲೆ ಅಧಿಕಾರವನ್ನ ಹೊಂದಿದಂಥವನು ಯಾರು? ಯಾರೆಂದರೆ ಪ್ರಿಯ ಕೇಳುಗರೆ, ಬೇರೆ ಯಾರು ಅಲ್ಲ, ನಮ್ಮ ದೇವರು. ಅವುಗಳನ್ನ ನಡೆಸುವ ಆತನಾಗಿದ್ದಾನೆ, ಈ ಸೈನ್ಯವನ್ನ ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸುವಂತವನಾಗಿದ್ದಾನೆ. ಎಷ್ಟು ನಕ್ಷತ್ರಗಳು ಎಲ್ಲಿ ಹೇಗೆ ಇರಬೇಕು ಅನ್ನುವಂತಹ ಪ್ರತಿ ಒಂದನ್ನ ಆತನು ಲೆಕ್ಕ ಹಾಕಿದ್ದಾನೆ. ಮಾತ್ರವಲ್ಲದೆ ಪ್ರಿಯ ಕೇಳುಗರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಎಲ್ಲವನ್ನ ಹೆಸರೆತ್ತಿ ಕರೆದಿದ್ದಾನೆ ಅನ್ನುವಂತಹ ಒಂದು ಸತ್ಯವನ್ನು ಸಹ ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಇಂತಹ ದೇವರನ್ನ ನಾವು ನಂಬುವಂತವರಾಗಬೇಕು. ಅನೇಕ ಸಂದರ್ಭದಲ್ಲಿ ಇಷ್ಟೆಲ್ಲ ದೇವರ ಆಧಾರಗಳು ನಮ್ಮ ಕಣ್ಣ ಮುಂದೆ ಇದ್ದರೂ ಸಹ ನಾವು ಮನುಷ್ಯರನ್ನ ಆಶ್ರಯಿಸಿ ಹೋಗ್ತಕ್ಕಂಥವರಾಗಿದ್ದೇವೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕೀರ್ತನೆ 8:4 ಓದುವುದಾದರೆ, ಮನುಷ್ಯನು ಎಷ್ಟರವನು, ಅವನನ್ನು ಯಾಕೆ ನೀ ನಂಬುತ್ತೀಯೇ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮನುಷ್ಯನು ಧೂಳಿಗೆ ಸಮಾನನು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 40:15 ನಾವು ನೋಡುವಂತವರಾಗಿದ್ದೇವೆ ಪ್ರಿಯ ಕೇಳುಗರೆ. ಹಾಗಾಗಿ ದೇವರು ನಕ್ಷತ್ರಗಳನ್ನ ಸೃಷ್ಟಿ ಮಾಡಿಸಿದ ಆತನು ಆತನೇ. ಸೂರ್ಯವನ್ನ, ಚಂದ್ರನನ್ನ, ನೀಲಿ ಆಕಾಶವನ್ನ ಸೃಷ್ಟಿ ಮಾಡಿದ ಆತನು ಆತನೇ ಆಗಿದ್ದಾನೆ ಎಂಬುದನ್ನ ನಾವು ದೇವರ ವಾಕ್ಯದ ಮೂಲಕವಾಗಿ ಅರಿತುಕೊಳ್ಳಬಹುದು. ಈ ಲೋಕದಲ್ಲಿ ಒಂದರ ನಂತರ ಸೊನ್ನೆಯನ್ನ ಹಾಕಿದರೆ ಆ ಒಂದು ವಾಕ್ಯಕ್ಕೆ, ಆ ಒಂದು ಲೆಕ್ಕಕ್ಕೆ ಒಂದು ಅರ್ಥವಿದೆ ಪ್ರಿಯ ಕೇಳುಗರೆ. ಅದನ್ನ ಲೆಕ್ಕ ಹಾಕಿಬಹುದು, ಆದರೆ ಆ ಒಂದರ ನಂತರ ಏನನ್ನೂ ಹಾಕಲಿಲ್ಲ ಅಂದ್ರೆ ಅದಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ. ಹಾಗಾಗಿಯೇ ಕ್ರಿಸ್ತನು ನಮ್ಮಲ್ಲಿದ್ದಾರೆ ಮಾತ್ರ ಮನುಷ್ಯನಿಗೆ ಬೆಲೆ, ಇಲ್ಲ ಅಂದ್ರೆ ಬೇರೆ ಯಾವ ಬೆಲೆಯೂ ಸಹ ಮನುಷ್ಯನಿಗೆ ಇಲ್ಲ. ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸತ್ಯವೇದದಲ್ಲಿ ಯೋಬನ ಪುಸ್ತಕ 38 ನಾವು ಓದಬೇಕಾದ್ರೆ ಅಲ್ಲಿ ಸ್ವಾತಿ ನಕ್ಷತ್ರದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಈ ಸ್ವಾತಿ ನಕ್ಷತ್ರವನ್ನ ಪ್ರಪಂಚದ ಅನೇಕ ಜನ ವಿಜ್ಞಾನಿಗಳು ಹೇಳಿದರು ಅದು ಕೆಳಗೆ ಬೀಳ್ತಕ್ಕಂಥದ್ದಾಗಿದೆ, ಅದು ಬಿದ್ದರೆ ಈ ಭೂಮಿ ನಾಶ ಆಗಿ ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಅದನ್ನು ನಡೆಸುವ ಆತನು ದೇವರಾಗಿದ್ದಾನೆ. ಆಕಾಶದ ಸೈನ್ಯಗಳು ಆತನ ಚಿತ್ತದಂತೆ ನಡೀತಕ್ಕಂಥದ್ದಾಗಿದೆ. ಹಾಗಾಗಿ ವಿಜ್ಞಾನಿಗಳು ಏನೇ ಹೇಳಬಹುದು, ಆದರೆ ಎಲ್ಲವೂ ಸಹ ದೇವರ ಮುಂದೆ ಇದೆ ಎನ್ನುವುದನ್ನ ಇದು ಸಾರಿ ಸಾರಿ ಹೇಳುವಂತಹ ಒಂದು ವಿಚಾರವನ್ನ ನಾವು ನೋಡುವಂತವರಾಗಿದ್ದೇವೆ ಪ್ರಿಯ ಕೇಳುಗರೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕೀರ್ತನೆ 32:4 ಓದಬೇಕಾದ್ರೆ, ಯೆಹೋವನು ನಿನ್ನನ್ನ ಉಪದೇಶಿಸಿ ನಡೆಸಬೇಕಾದ ಮಾರ್ಗವನ್ನ ತಿಳಿಸುವೆನು, ನಿನ್ನನ್ನ ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಎಂದು ಅನ್ನುತ್ತಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದ್ರೆ ದೇವರು ಹೇಳ್ತಕ್ಕಂಥನಾಗಿದ್ದಾನೆ, ಮನುಷ್ಯನು ಹೇಳುವುದನ್ನ ಅರ್ಥ ಮಾಡಿಕೊಳ್ಳಬೇಡ, ಆದ್ರೆ ನನಗೆ ನನ್ನ ವಾಕ್ಯದ ಮೂಲಕವಾಗಿ ನಿನಗೆ ಬುದ್ಧಿಯನ್ನ ಹೇಳಿ ನಡೆಸ್ತಕ್ಕಂಥನಾಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಬೇಕಾದ್ರೆ ಅವು ತಿಳಿಸ್ತಕ್ಕಂಥದ್ದಾಗಿದೆ, ದೇವರೇ ನಮ್ಮ ಸೃಷ್ಟಿಕರ್ತನು, ದೇವರೇ ನಮ್ಮ ಅದ್ಭುತ ಸ್ವರೂಪನು ಎಂಬುದಾಗಿ. ಯೋಬನ ಪುಸ್ತಕದಲ್ಲಿ 38:32-32 ಓದುವುದಾದರೆ ಅಲ್ಲಿ ದೇವರು ಅದ್ಭುತವಾದ ರೀತಿಯಲ್ಲಿ ತನ್ನ ವಾಕ್ಯದಲ್ಲಿ ತಿಳಿಸುವಂತವನಾಗಿದ್ದಾನೆ ಪ್ರಿಯ ಕೇಳುಗರೆ. ಅದೇನೆಂಬುದಾಗಿ ನಾವು ನೋಡುವುದಾದರೆ, ನೀನು ಕೃತಿಕ ಸರಪಣಿಯನ್ನ ಬಿಗಿದು ಭೃಗಶಿರ ಬಂಧನವನ್ನ ಬಿಚ್ಚುವೆಯೋ, ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಯನ್ನ ಬರಮಾಡುವೆಯೋ, ನಕ್ಷತ್ರ ಮಂಡಲ ಪರಿವಾರದೊಡನೆ ನಡೆಸುವೆಯೋ ಎಂಬುದಾಗಿ ಇಲ್ಲಿ ನಾಲ್ಕು ವಿಧವಾದಂತಹ ನಕ್ಷತ್ರಗಳ ಬಗ್ಗೆ ದೇವರು ತಿಳಿಸುವಂತವನಾಗಿದ್ದಾನೆ. ನಾವು ಆಂಗ್ಲ ಭಾಷೆಯಲ್ಲಿ ನೋಡುವುದಾದರೆ ಇದಕ್ಕ ಋಷಭ ಎಂಬುದಾಗಿ ಮೊದಲನೇದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಋಷಭ ಅಥವಾ ಮಾರ್ಗಶಿರ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯ ಕೇಳುಗರೆ. ನಂತರ ನಾವು ನೋಡ್ತಕ್ಕಂಥದ್ದು ಕೃತ್ತಿಕ ನಕ್ಷತ್ರ, ನಂತರ ನಾವು ನೋಡ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ, ನಂತರ ನಾವು ನೋಡ್ತಕ್ಕಂಥದ್ದು ರಾಶಿ ನಕ್ಷತ್ರ. ಈ ನಾಲ್ಕು ನಕ್ಷತ್ರಗಳ ಬಗ್ಗೆ ಯೋಬನ ಪುಸ್ತಕದಲ್ಲಿ ಬರೆಸಿಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇಲ್ಲಿ ಋಷಭ ನಕ್ಷತ್ರ ಪೆಲೇಡಿಯಸ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಕರೀತಕ್ಕಂಥವರಾಗಿದ್ದಾರೆ. ಈ ಒಂದು ನಕ್ಷತ್ರದ ಒಂದು ವಿಚಾರವೇನೆಂಬುದಾಗಿ ನಾವು ನೋಡಬೇಕಾದ್ರೆ ಇದು ಒಂದು ಒಂದು ಕುಟುಂಬಕ್ಕೆ ಸೇರಿದಂತಹ ನಕ್ಷತ್ರ. ಇದು ಯಾವ ರೀತಿಯಲ್ಲಿ ಚಲಿಸ್ತಕ್ಕಂಥದ್ದಾಗಿದೆ ಅಂದರೆ 32 ನಕ್ಷತ್ರಗಳನ್ನು ಹೊಂದಿರತಕ್ಕಂತಹ ಒಂದು ಕುಟುಂಬ. ಗಲೀಲಿಯೋ ಈ ಕುಟುಂಬವನ್ನು ಕಂಡುಹಿಡಿತಕ್ಕಂಥವನಾಗಿದ್ದಾನೆ. 1610 ಇದನ್ನು ಕಂಡುಹಿಡಿತಕ್ಕಂಥವನಾಗಿದ್ದಾನೆ. ಇದು ಯಾವ ರೀತಿಯಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಕ್ಕಂಥದ್ದಾಗಿದೆ ಅಂದರೆ ಇದು ಮಿಲಿಟ್ರಿ ಪೆರೇಡ್ ಅಂತಂತಂದರೆ ಹೇಗೆ ಆರ್ಮಿ ಅವರು ಪೆರೇಡ್ ಮಾಡ್ತಕ್ಕಂಥವರಾಗಿದ್ದಾರಲ್ಲ, ಹಾಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವಂತದಾಗಿದೆ. ಅದಕ್ಕೋಸ್ಕರ ಇದನ್ನು ಸರಪಳಿಯಲ್ಲಿ ಬಿಗಿದಿಡಿದಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅವುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಟ್ಟಾಗಿ ಚಲಿಸುವ ಹಾಗೆ ಮಾಡ್ತಕ್ಕಂಥವನು ಯಾರು? ದೇವರು. ಪ್ರಿಯ ಕೇಳುಗರೆ, ದೇವರು ಅದಕ್ಕೆ ಅಪ್ಪಣೆಯನ್ನು ಕೊಡುವಂತವನಾಗಿದ್ದಾನೆ. ನಂತರ ನಾವು ನೋಡುವಂತಹ ಮತ್ತೊಂದು ನಕ್ಷತ್ರ ಯಾವುದು ಎಂಬುದಾಗಿ ನಾವು ನೋಡುವುದಾದರೆ ಮೃಗಶಿರ ನಕ್ಷತ್ರ. ಇದು ಆಕಾಶದಲ್ಲಿ ರಾತ್ರಿಯಲ್ಲಿ 3 ನಕ್ಷತ್ರಗಳು ಒಟ್ಟಾಗಿರ್ತಕ್ಕಂಥದ್ರ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಒರೈನ್ ಸ್ಟಾರ್ ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ. ಅನೇಕರು ಹೇಳುವಂತಹ ಒಂದು ವಿಚಾರವೇನೆಂದರೆ ಈ ಒರೈನ್ ಸ್ಟಾರ್ ಅಂತಕ್ಕಂತಹ ಮಧ್ಯದಲ್ಲಿರ್ತಕ್ಕಂತಹ ಈ ಒಂದು ನಕ್ಷತ್ರ ದಿನದಿಂದ ದಿನಕ್ಕೆ ಅದರ ಬಾಯಿ ಹಗಲಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಯಾಕೆಂದರೆ ಅನೇಕರು ನಂಬುವಂತಹ ವಿಚಾರವೇನೆಂದರೆ ಈ ಒಂದು ಒರೈನ್ ಸ್ಟಾರ್ ಮೂಲಕವಾಗಿ ಕ್ರಿಸ್ತನು 2ನೇ ಸಾರಿ ಬರ್ತಕ್ಕಂಥವನಾಗಿದ್ದಾನೆ. ಆ ನಿಮಿತ್ತವಾಗಿ ಕ್ರಿಸ್ತನ ಬರುವನ ಹತ್ತಿರವಾಗುವುದರಿಂದ ಅದರ ಬಾಯಿ ಹಗಲಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ತಿಳಿಸ್ತಕ್ಕಂಥರಾಗಿದ್ದಾರೆ. ಆದರೆ ಏನೇ ಇರಲಿ ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ಈ ನಕ್ಷತ್ರದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಈ 3 ನಕ್ಷತ್ರಗಳು ರಾತ್ರಿಯ ಸಮಯದಲ್ಲಿ ನಾವು ನೋಡಿದಾಗ ನೀಲಿ ಬಣ್ಣಕ್ಕೆ ಇರತಕ್ಕಂಥದ್ದಾಗಿದೆ. ನೀವು ಇವತ್ತೇ ಇದನ್ನ ನೀವು ಆಕಾಶದ ಕಡೆಗೆ ನೋಡುವುದಾದರೆ ಇದು ಆಶ್ಚರ್ಯವನ್ನು ಉಂಟು ಮಾಡತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಈ ರೀತಿಯಾಗಿ ಈ 3 ಸಹ ಪತ್ರದಲ್ಲಿ ಇರುವ ಹಾಗೆ ಮಾಡಿದ ಆತನು ಯಾರು ಎಂಬುವಂತಹ ಒಂದು ಪ್ರಶ್ನೆ ಬರತಕ್ಕಂಥದ್ದಾಗಿದೆ. ದೇವರೇ ಅನ್ನುವಂಥದ್ದನ್ನು ಬಿಟ್ಟು ಯಾವ ವಿಜ್ಞಾನಿಯೂ ಸಹ ಅದಕ್ಕೆ ಉತ್ತರವನ್ನು ನೀಡಲು ಸಾಧ್ಯವಿಲ್ಲ. ಇನ್ನು ಸ್ವಾತಿ ನಕ್ಷತ್ರ, ಈ ಸ್ವಾತಿ ನಕ್ಷತ್ರದ ವಿಚಾರವಾಗಿ ಇದರ ಒಂದು ಕುಟುಂಬ ಪರಿವಾರದೊಡನೆ ನಡೆಸುವೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇದು ಒಟ್ಟಾಗಿ ಚಲಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನಂತರ ನಾವು ನೋಡ್ತಕ್ಕಂತಹ ಮತ್ತೊಂದು ನಕ್ಷತ್ರ ರಾಶಿ ನಕ್ಷತ್ರ. ರಾಶಿ ನಕ್ಷತ್ರ ಅಂದರೆ ಹಿಂದೂಗಳ ಧರ್ಮದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಕ್ಷತ್ರಗಳನ್ನು ಅಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಇಲ್ಲಿ ತಿಳಿಸುವಂತಹ ನಕ್ಷತ್ರಕ್ಕೂ ಅವರು ಹೇಳುವಂತಹ ನಕ್ಷತ್ರಗಳಿಗೂ ಯಾವುದೇ ಸಂಬಂಧ ಇಲ್ಲ. ಸತ್ಯವೇದದಲ್ಲಿ ತಿಳಿಸ್ತಕ್ಕಂತಹ ನಕ್ಷತ್ರ ದೇವರಿಂದ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಆದರೆ ಅವರು ಹೇಳ್ತಕ್ಕಂತಹ ನಕ್ಷತ್ರ ಅದು ಬೇರೆ ವಿಧವಾಗಿರ್ತಕ್ಕಂಥದ್ದು. ಹಾಗಾಗಿ ಅದರ ಜೊತೆ ಇದನ್ನ ಯಾರೂ ಸಹ ಹೊಂದಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ಕೇಳುಗರೆ, ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಈ ನಕ್ಷತ್ರಗಳನ್ನೆಲ್ಲ ಕಂಡಿಡಿದಾತನು ದೇವರೇ ಎಂಬುದಾಗಿ, ಇದನ್ನ ಸೃಷ್ಟಿ ಮಾಡಿದಾತನು ದೇವರೇ ಎಂಬುದಾಗಿ ಈ ವಾಕ್ಯಗಳ ತಿಳಿಸ್ತಕ್ಕಂಥದ್ದಾಗಿದೆ. ಈ ನಕ್ಷತ್ರಗಳು ಕೆಲವು ನೀಲಿ ಬಣ್ಣದಾಗಿಯೂ, ಕೆಲವು ಕೆಂಪು ಬಣ್ಣದಾಗಿಯೂ, ಕೆಲವು ಕಿತ್ತಳೆ ಬಣ್ಣವಾಗಿಯೂ, ಕೆಲವು ಇನ್ನು ಬೇರೆ ಬೇರೆ ಬಣ್ಣದ ನಕ್ಷತ್ರಗಳನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ನಾವು ನೋಡುವಂತಹ ಒಂದು ನಕ್ಷತ್ರ ಮತ್ತೊಂದು ನಕ್ಷತ್ರಕ್ಕೆ ವಿಭಿನ್ನವಾಗಿದೆ. ಅದನ್ನೇ 1 ಕೊರಿಂಥ್ಯ 15:41 ಪೌಲನು ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ವಿಧ ವಿಧವಾದಂಥ ರೀತಿಯಲ್ಲಿ ಇದೆ ಎಂಬುದಾಗಿ ಆತನು ಬರೆಯುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಹಾಗಾಗಿ ದೇವರ ವಾಕ್ಯ ನಮಗೆ ಸಾರಿ ಸಾರಿ ಹೇಳುವಂತಹ ಒಂದು ವಿಚಾರವೇನೆಂದರೆ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದ ಆತನು ನಾನೇ. ಹಾಗಾಗಿ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡು, ಅವುಗಳು ನನ್ನ ಕೈ ಕೆಲಸವನ್ನು ತಿಳಿಸ್ತಕ್ಕಂಥದ್ದಾಗಿದೆ. ದೇವರೇ ಸೃಷ್ಟಿಕರ್ತನು ಎಂಬುದನ್ನು ಸಾರಿ ಸಾರಿ ಹೇಳುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ದೇವರು ಅವುಗಳನ್ನು ಹೆಸರಿಟ್ಟು ಕರೆದಿದ್ದಾನೆ. ಪ್ರಿಯ ಕೇಳುಗರೆ, ಅವುಗಳನ್ನು ಎನ್ನಿಸಿದ್ದಾನೆ. ಆತನಿಗೆ ಮಾತ್ರ ಗೊತ್ತು ಎಷ್ಟು ನಕ್ಷತ್ರ ಇದೆ ಎಂಬುದಾಗಿ. ಆತನು ಪ್ರತಿಯೊಂದು ನಕ್ಷತ್ರಕ್ಕೂ ಹೆಸರಿಡಿದು ಕರೆದಿದ್ದಾನೆ. ಆತನು ನಕ್ಷತ್ರಗಳ ಹೆಸರನ್ನ ಹರಿತುಕೊಂಡಿದ್ದಾನೆ ಅಂದ್ರೆ ಅವುಗಳಿಂದ ಮಿಗಿಲಾಗಿ ಸೃಷ್ಟಿಗೆ ಕಿರೀಟವಾಗಿರ್ತಕ್ಕಂತಹ ನನ್ನನ್ನ ನಿಮ್ಮನ್ನ ಸೃಷ್ಟಿಸಿರ್ತಕ್ಕಂಥ ದೇವರು ಮರಿತಕ್ಕಂಥವನಾಗಿದ್ದಾನ? ಇಲ್ಲ ಪ್ರಿಯ ಕೇಳುಗರೆ. ಆದ್ದರಿಂದ ಸೃಷ್ಟಿಕರ್ತನಾಗಿರ್ತಕ್ಕಂಥ ನಮ್ಮ ದೇವರ ಮೇಲೆ ನಂಬಿಕೆ ಇಟ್ಟು ಜೀವಿಸೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಕಣ್ಣೆತ್ತಿ ನೋಡು, ನಕ್ಷತ್ರಗಳನ್ನ ಸೃಷ್ಟಿಸಿದ ಆತನು ಯಾರು ಎಂಬುದಾಗಿ ನೀನು ಪ್ರಶ್ನಿಸಿರ್ತಕ್ಕಂಥ ದೇವರಾಗಿದ್ದೇ ಸ್ವಾಮಿ. ಹೌದು ದೇವ, ಗಗನವು ನಿನ್ನ ಕೈ ಕೆಲಸವನ್ನ ತಿಳಿಸತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಹೊರತುಕೊಂಡೆವು ಸ್ವಾಮಿ. ಅಪ್ಪ, ಅವುಗಳನ್ನ ನಡೆಸುವಂತಹ ದೇವರು ನೀನಾಗಿದ್ದೀಯಾ? ಅವುಗಳನ್ನ ಹೆಸರಿಡಿದು ಕರೆದಿರತಕ್ಕಂಥ ದೇವರು ನೀನಾಗಿದ್ದೀಯಾ? ಅವುಗಳಿಗಿಂತ ಹೆಚ್ಚಾಗಿ ನಮ್ಮನ್ನ ಸೃಷ್ಟಿ ಮಾಡಿದೆಯಾ ಸ್ವಾಮಿ? ಹಾಗಾಗಿ ನಿನ್ನ ಸೃಷ್ಟಿಗೆ ಕಿರೀಟವಾಗಿರ್ತಕ್ಕಂಥ ನಾವು ಇವುಗಳ ಮೂಲಕವಾಗಿ ದೇವರೇ ನನ್ನ ಸೃಷ್ಟಿಕರ್ತನು, ಆತನೇ ನನ್ನ ಪೋಷಕನು, ರಕ್ಷಕನು ಎಂಬುದನ್ನು ಹರಿತುಕೊಂಡು ನಿನ್ನ ಮೇಲೆ ನಂಬಿಕೆ ಇಟ್ಟು ಜೀವಿಸಲು ಸಹಾಯ ಮಾಡು ಸ್ವಾಮಿ. ಕೇಳುವಂತ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಆ ನಿಟ್ಟಿನಲ್ಲಿ ದೇವರೇ ನಮ್ಮ ಸೃಷ್ಟಿಕರ್ತನು, ಆತನ ಸೃಷ್ಟಿ ವಿಸ್ಮಯವಾಗಿರ್ತಕ್ಕಂಥದ್ದು, ಆಶ್ಚರ್ಯ, ಅದನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ನನ್ನ ಸೃಷ್ಟಿ ಮಾಡಿರ್ತಕ್ಕಂಥ ದೇವರೇ ನಿಜವಾದಂಥ ದೇವರು ಎಂಬುದನ್ನು ಹರಿತುಕೊಂಡು ಜೀವಿಸಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಆನಂದ ಕ್ರಿಸ್ತನ ಜೀವಾನಂದ ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಆನಂದವೇ ಆನಂದ ಕ್ರಿಸ್ತನ ಜೀವಾನಂದ ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಹಲ್ಲೆಲುಯಾ ಹಲ್ಲೆಲುಯಾ ಹಲ್ಲೆ